ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ಚೀನಾ ನಡುವಿನ ಪರಸ್ಪರ ತಿಳಿವಳಿಕೆಯಂತೆ ಡೆಮ್ಚಾಕೊ ಮತ್ತು ಡೆಪ್ಸಂಗ್ ವಲಯಗಳಲ್ಲಿ ಭದ್ರತಾ ಗಸ್ತು ಪರಿಶೀಲನಾ ಕಾರ್ಯ ಆರಂಭ. ಕೆನಡಾ ಸ್ಥಾಯಿ ಸಮಿತಿಯಲ್ಲಿ ಉಪ ಸಚಿವ ಡೇವಿಡ್ ಮಾರಿಸನ್ ಹೇಳಿಕೆ, ಭಾರತದ ಬಲವಾದ ಪ್ರತಿಭಟನೆ. ಕಾನ್ಪುರ ಫೀಲ್ಡ್ ಗನ್ ಕಾರ್ಖಾನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ. ಚಳಿಗಾಲದ ಆಗಮನ, ಚಾರ್ಧಾಮ್ ದ್ವಾರ ಮುಚ್ಚುವ ಕಾರ್ಯ ಆರಂಭ. ಮುಂಬೈ ಟೆಸ್ಟ್ ಕ್ರಿಕೆಟ್, ಭಾರತದ ವಿರುದ್ಧ ಎರಡನೇ ಇನ್ನಿಂಗ್ಸ್ನಲ್ಲಿ ನ್ಯೂಜಿಲೆಂಡ್ 143 ರನ್ ಮುನ್ನಡೆ. ವಾರ್ತೆಗಳ ವಿವರ: ಭಾರತ ಚೀನಾ ನಡುವಿನ ಪರಸ್ಪರ ತಿಳಿವಳಿಕೆಯಂತೆ ಡೆಮ್ಚಾಕೊ ಮತ್ತು ಡೆಪ್ಸಂಗ್ ವಲಯಗಳಲ್ಲಿ ಭದ್ರತಾ ಗಸ್ತು ಪರಿಶೀಲನಾ ಕಾರ್ಯ ಆರಂಭವಾಗಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಕಜಾನ್ನಲ್ಲಿ ಇತ್ತೀಚೆಗೆ ನಡೆದ ಸಭೆಯ ಒಪ್ಪಂದದಂತೆ ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ವಿದೇಶಾಂಗ ಸಚಿವರ ಹಾಗೂ ಅಧಿಕಾರಿ ಮಟ್ಟದ ಮಾತುಕತೆ ವ್ಯವಸ್ಥೆಯನ್ನು ಬಳಸಿಕೊಳ್ಳುವುದು ಎಂದು ಅವರು ಹೇಳಿದರು. ಕೆನಡಾದ ಸಾರ್ವಜನಿಕ ಸುರಕ್ಷತೆ ಮತ್ತು ರಾಷ್ಟೀಯ ಭದ್ರತೆ ಸ್ಥಾಯಿ ಸಮಿತಿ ಮುಂದೆ ಅಲ್ಲಿನ ಉಪಸಚಿವ ಡೇವಿಡ್ ಮಾರಿಸನ್ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರ ಹೆಸರನ್ನು ಉಲ್ಲೇಖಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತ ತನ್ನ ಬಲವಾದ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಈ ಕುರಿತಂತೆ ಭಾರತದ ವಿದೇಶಾಂಗ ವ್ಯವಹಾರ ಸಚಿವಾಲಯ ನಿನ್ನೆ ದೆಹಲಿಯಲ್ಲಿ ಕೆನಡಾ ಹೈಕಮಿಷನ್ನ ಪ್ರತಿನಿಧಿಗಳನ್ನು ಕರೆಯಿಸಿ ಕಳೆದ ತಿಂಗಳ 29ರಂದು ಒಟ್ಟಾವದಲ್ಲಿ ಸ್ಥಾಯಿ ಸಮಿತಿ ನಡೆಸಿದ ಕಲಾಪದ ಬಗ್ಗೆ ರಾಜತಾಂತ್ರಿಕ ಪತ್ರ ನೀಡಿ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಕೆನಡಾದ ಉನ್ನತ ಅಧಿಕಾರಿಗಳು ಅಂತಾರಾಷ್ಟೀಯ ಮಾಧ್ಯಮಗಳ ಮುಂದೆ ಅಸಂಗತ ವಿಚಾರಗಳನ್ನು ಉದ್ದೇಶಪೂರ್ವಕವಾಗಿ ಸೋರಿಕೆ ಮಾಡಿರುವುದು ದ್ವಿಪಕ್ಷೀಯ ರಾಜಕೀಯ ಒಪ್ಪಂದಗಳ ಉಲ್ಲಂಘನೆಯಾಗಿದೆ ಎಂದು ತಿಳಿಸಿರುವುದಾಗಿ ನವದೆಹಲಿಯಲ್ಲಿ ಇಂದು ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿರುವಂತಹ ಭಾರತದ ಆಧುನಿಕ ಶಸ್ತಾಸ್ತ್ರ ಮತ್ತು ಉಪಕರಣಗಳ ಸಂಸ್ಥೆಯ ಫೀಲ್ಡ್ ಗನ್ ಕಾರ್ಖಾನೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. T-90 ಟ್ಯಾಂಕ್ ಮತ್ತು ಧನುಷ್ ಗನ್ ಸೇರಿದಂತೆ ವಿವಿಧ ಶಸ್ತಾಸ್ತ್ರ ಗನ್ಗಳನ್ನು ಮತ್ತು ಟ್ಯಾಂಕರ್ಗಳನ್ನು ಈ ಕಾರ್ಖಾನೆಯಲ್ಲಿ ತಯಾರಿಸಲಾಗುತ್ತದೆ. ರಾಜನಾಥ್ ಸಿಂಗ್ ಅವರು ಪ್ರಮುಖ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ವೀಕ್ಷಿಸಿದರು. ರಕ್ಷಣಾ ಉತ್ಪಾದನೆ ಕಾರ್ಯದರ್ಶಿ ಸಂಜೀವ್ ಕುಮಾರ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಡಿಆರ್ಡಿಒ ಅಧ್ಯಕ್ಷ ಡಾ ಸಮೀರ್ ಕಾಮತ್ ಸಚಿವರೊಂದಿಗೆ ಪರಿಶೀಲನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ರಕ್ಷಣಾ ವಲಯಕ್ಕೆ ಆದ್ಯತೆ ನೀಡುತ್ತಿದ್ದು ದೇಶೀಯ ತಯಾರಿಕೆ ಬಲವರ್ಧನೆ ಮೂಲಕ 2028-29 ವೇಳೆಗೆ 50,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಲಕರಣೆ ರಫ್ತು ಮಾಡುವ ಉದ್ದೇಶವಿದೆ ಎಂದು ಸಚಿವರು ಇತ್ತೀಚಿನ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೆ ರಕ್ಷಣಾ ಉಪಕರಣಗಳ ಬಲವರ್ಧನೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಟಾಟಾ ಮತ್ತು ಎಲ್ಎನ್ಟಿಗಳಂತಹ ದೇಶೀಯ ಕಂಪನಿಗಳ ಸಾಮರ್ಥ್ಯದಲ್ಲಿ ವಿಶ್ವಾಸವಿದೆ ಎಂದು ರಕ್ಷಣಾ ಸಚಿವರು ಹೇಳಿರುವುದು ಗಮನಾರ್ಹವಾಗಿದೆ. ಭಾರತದ ಉನ್ನತ ಮಟ್ಟದ ನಿಯೋಗದ ಸಕ್ರಿಯ ಪಾತ್ರದಿಂದಾಗಿ ವಿಪತ್ತು ಅಪಾಯ ಕಡಿಮೆಗೊಳಿಸುವ G20 ಮೊದಲ ಘೋಷಣೆ ಅಂತಿಮಗೊಳಿಸಲು ಒಮ್ಮತ ಅಭಿಪ್ರಾಯಕ್ಕೆ ಬರಲಾಗಿದೆ. ಬ್ರೆಜಿಲ್ನ ಬೆಲೆಂನಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ G20 ವಿಪತ್ತು ಅಪಾಯ ಕಡಿಮೆಗೊಳಿಸುವ ಕಾರ್ಯಕಾರಿ ಗುಂಪಿನ ಸಚಿವ ಮಟ್ಟದ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಕ್ಕೆ ಬರಲಾಗಿದೆ ಎಂದು ಇಂದು ನೀಡಲಾದ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಈ ಸಭೆಯಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ವಿಪತ್ತು ಅಪಾಯ ತಡೆಗಟ್ಟಲು ಭಾರತ ಸರ್ಕಾರ ಕೈಗೊಂಡ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಮುನ್ನೆಚ್ಚರಿಕೆ ವ್ಯವಸ್ಥೆ, ವಿಕೋಪ ನಿರೋಧಕ ಮೂಲಸೌಕರ್ಯ, ವಿಪತ್ತು ಅಪಾಯ ತಡೆಗಟ್ಟಲು ನಿಧಿ ಸೌಲಭ್ಯ ಹಾಗೂ ನೈಸರ್ಗಿಕ ಪರಿಹಾರಗಳ ಬಗ್ಗೆ ಪ್ರಧಾನ ಕಾರ್ಯದರ್ಶಿಗಳು ವಿವರಣೆ ನೀಡಿದರು. ಭಾರತ ಪ್ರವಾಸದಲ್ಲಿರುವಂತಹ ಥೈಲ್ಯಾಂಡ್ನ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಮಾರಿಸ್ ಸಂಗಿಯಾಮ್ ಪೊಂಗಸ್ ನವದೆಹಲಿಯಲ್ಲಿ ಇಂದು ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಉಭಯ ದೇಶಗಳ ವಿವಿಧ ಉದ್ದೇಶಿತ ಸಹಕಾರ ಮತ್ತು ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾಗಿ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಗುರುವಾರ ನವದೆಹಲಿಗೆ ಆಗಮಿಸಿದ ಥೈಲ್ಯಾಂಡ್ನ ಸಚಿವ ಮಾರಿಸ್ ಸಂಗಿಯಾಮ್ ಪೊಂಗಸ್ ನಿನ್ನೆ ವಿವೇಕಾನಂದ ಅಂತಾರಾಷ್ಟೀಯ ಪ್ರತಿಷ್ಠಾನದ ಸದಸ್ಯರ ಜೊತೆಗೆ ವಿಚಾರ ವಿನಿಮಯ ನಡೆಸಿದರು. ಟುವರ್ಡ್ಸ್ ದ ಏಷ್ಯನ್ ಸೆಂಚುರಿ ಆಫ್ ದಮ್ಮ ಕುರಿತಂತೆ ವಿಶೇಷ ಉಪನ್ಯಾಸ ನೀಡಿದ ಅವರು, ಜಗತ್ತಿನಲ್ಲಿ ಶಾಂತಿ ಮತ್ತು ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಬರಲು ಭಗವಾನ್ ಬುದ್ಧರ ಉಪದೇಶಗಳನ್ನು ಸಾರುವಲ್ಲಿ ಭಾರತ ಥೈಲ್ಯಾಂಡ್ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಾಗಿ ಬಿಜೆಪಿ ನಾಳೆ ತನ್ನ ಪ್ರಣಾಳಿಕೆ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಲಿದೆ. ರಾಂಚಿಯಲ್ಲಿ ನಡೆಯಲಿರುವ ಪಕ್ಷದ ಸಮಾರಂಭದಲ್ಲಿ ಬಿಜೆಪಿ ನಾಯಕ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ. ಜಾರ್ಖಂಡ್ ಚುನಾವಣೆ ಉಸ್ತುವಾರಿ ವಹಿಸಿರುವ ಬಿಜೆಪಿಯ ಹಿರಿಯ ಧುರೀಣ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ವಿಷಯವನ್ನು ತಿಳಿಸಿದ್ದಾರೆ. ಪ್ರಣಾಳಿಕೆ ಬಿಡುಗಡೆ ನಂತರ ಅಮಿತ್ ಶಾ ಅವರು ಬರ್ಕಾತ್ ಮತ್ತು ಸಿಮಾರಿಯಾಗಳಲ್ಲಿ ಚುನಾವಣೆಯ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾರ್ಖಂಡ್ನ 81 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಮತದಾನ ಈ ತಿಂಗಳ 13 ಮತ್ತು 20ರಂದು ನಿಗದಿಯಾಗಿದ್ದು ಮತ ಎಣಿಕೆ ಕಾರ್ಯ 23ರಂದು ನಡೆಯಲಿದೆ. ಒಟ್ಟು 1211 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಚಳಿಗಾಲ ಆಗಮನದ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ನಲ್ಲಿರುವಂತಹ 4 ಚಾರ್ಧಾಮ್ಗಳಲ್ಲಿ ಒಂದಾದ ಗಂಗೋತ್ರಿ ಧಾಮ್ ದ್ವಾರಗಳನ್ನು ಇಂದು ಹಾಕಲಾಯಿತು. ಭಕ್ತ ಸಮೂಹದ ಸಮ್ಮುಖದಲ್ಲಿ ಮಧ್ಯಾಹ್ನ 12:14 ಅಭಿಜಿನ್ ಸುಮುಹೂರ್ತದಲ್ಲಿ ಸಂಪ್ರದಾಯದಂತೆ ದ್ವಾರಗಳನ್ನು ಮುಚ್ಚಲಾಯಿತು. ಉತ್ತರ ಕಾಶಿ ಜಿಲ್ಲೆಯಲ್ಲಿರುವ ಗಂಗೋತ್ರಿ ಧಾಮಕ್ಕೆ ಈ ವರ್ಷ 8 ಲಕ್ಷಕ್ಕೂ ಅಧಿಕ ಯಾತ್ರಾರ್ಥಿಗಳು ಭೇಟಿ ನೀಡಿದ್ದಾರೆ. ನಾಳೆ ಬೈದೂಜ್ ಆಚರಣೆ ಸಂದರ್ಭದಲ್ಲಿ ರುದ್ರಪ್ರಯಾಗದಲ್ಲಿರುವಂತಹ ಕೇದಾರನಾಥ ಧಾಮ ಮತ್ತು ಉತ್ತರ ಕಾಶಿಯಲ್ಲಿರುವಂತಹ ಯಮುನೋತ್ರಿ ಧಾಮಗಳ ದ್ವಾರಗಳನ್ನು ಸಂಪ್ರದಾಯದಂತೆ ಮುಚ್ಚುವ ಸಿದ್ಧತೆಗಳು ಭರದಿಂದ ಸಾಗಿವೆ. ಛತ್ ಹಬ್ಬದ ಸಂದರ್ಭದಲ್ಲಿ ಭಾರತೀಯ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶೇಷ ರೈಲು ಸಂಚಾರ ವ್ಯವಸ್ಥೆ ಮಾಡಿದೆ. ಈ ರೈಲುಗಳು ರಾಷ್ಟೀಯ ರಾಜಧಾನಿ ಆನಂದ್ ವಿಹಾರ್, ನ್ಯೂ ದೆಹಲಿ ಮತ್ತು ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣಗಳಿಂದ ಹೊರಡಲಿವೆ. ಹಬ್ಬದ ಸಂದರ್ಭದಲ್ಲಿ ಉತ್ತರ ರೈಲ್ವೆ ವಲಯದ 3,200 ವಿಶೇಷ ರೈಲುಗಳ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಿಮಾಂಶು ಶೇಖರ್ ಉಪಾಧ್ಯಾಯ ತಿಳಿಸಿದ್ದಾರೆ. ವಿಕಸಿತ ಭಾರತದ ಗುರಿಯನ್ನು ಸಾಕಾರಗೊಳಿಸಲು ಯುವ ಜನತೆ ದೇಶೀಯವಾಗಿ ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಅವರು ಕಾನ್ಪುರ್ ಐಐಟಿ ಸಂಸ್ಥೆಯ 65ನೇ ಪ್ರತಿಷ್ಠಾನ ದಿನದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ತ್ವರಿತ ಅಭಿವೃದ್ಧಿ ಸಾಧಿಸಲು ತಂತ್ರಜ್ಞಾನ ಮುಖ್ಯ ಚಾಲಕ ಶಕ್ತಿಯಾಗಿದೆ ಎಂದು ಹೇಳಿದ ಅವರು, ಭಾರತ ತಂತ್ರಜ್ಞಾನದ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರ ಭೇಟಿಗಾಗಿ ನಾಳೆಯಿಂದ 6 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಡಾ ಎಸ್ ಜೈಶಂಕರ್ ಅವರು ಬ್ರಿಸ್ಬೇನ್ನಲ್ಲಿ ಭಾರತದ 4ನೇ ಕಾನ್ಸುಲೇಟ್ ಉದ್ಘಾಟಿಸಲಿದ್ದಾರೆ. ಕೆನಬೆರಾದಲ್ಲಿ ಆಸ್ಟ್ರೇಲಿಯನ್ ವಿದೇಶಾಂಗ ಸಚಿವ ಪಿನ್ನಿ ವೋಂಗ್ ಅವರೊಂದಿಗೆ ವಿದೇಶಾಂಗ ಸಚಿವರ 15ನೇ ಚೌಕಟ್ಟು ಮಾತುಕತೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಆಸ್ಟ್ರೇಲಿಯಾದ ಸಂಸತ್ತಿನಲ್ಲಿ ನಡೆಯಲಿರುವ 2ನೇ ರೈಸಿನಾ ಟೌನ್ ಅಧಿವೇಶನದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಆಸ್ಟ್ರೇಲಿಯಾದ ನಾಯಕರು, ಸಂಸದರು, ಭಾರತೀಯ ಸಮುದಾಯದ ಧುರೀಣರು, ವ್ಯಾಪಾರ ಸಮುದಾಯದ ಜೊತೆಗೆ ಅವರು ಮಾತುಕತೆ ನಡೆಸಲಿದ್ದಾರೆ. ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 8ರಂದು ಸಿಂಗಾಪುರಕ್ಕೆ ತೆರಳಿ ಭಾರತ ಆಸಿಯಾನದ 8ನೇ ದುಂಡು ಮೇಜಿನ ವಿಚಾರ ಮಂಥನ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಬಲಪಡಿಸುವುದರ ಬಗ್ಗೆಯೂ ಸಿಂಗಾಪುರದ ಧುರೀಣರೊಂದಿಗೆ ಅವರು ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಅಲ್ಕನ್ಗಲಿ ಪ್ರದೇಶದಲ್ಲಿ ಭದ್ರತಾ ಪಡೆಯವರು ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಭಯೋತ್ಪಾದಕರು ಹತರಾಗಿದ್ದಾರೆ. ಈ ಪ್ರದೇಶದಲ್ಲಿ ಭಯೋತ್ಪಾದಕರ ಉಪಸ್ಥಿತಿ ಇರುವ ಸುಳಿವಿನ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಎಂದು ಶ್ರೀನಗರದಲ್ಲಿ ನೆಲೆಗೊಂಡಿರುವ ಭದ್ರತಾ ಪಡೆಗಳ ಮೂಲಗಳು ತಿಳಿಸಿವೆ. ಶ್ರೀನಗರದ ಕನ್ಯಾರ್ ಪ್ರದೇಶದಲ್ಲಿಯೂ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿಯಾಗಿದ್ದು ಓರ್ವ ಭಯೋತ್ಪಾದಕ ಮೃತಪಟ್ಟಿದ್ದಾನೆ. ಸಿಆರ್ಪಿಎಫ್ನ 4 ಸೈನಿಕರು ಗಾಯಗೊಂಡಿದ್ದಾರೆ. ಇಸ್ಕಾನ್ನಿಂದ ಬ್ರಹ್ಮಚಾರಿ ಚಿನ್ಮಯ್ ಕೃಷ್ಣದಾಸ್ ಸೇರಿದಂತೆ 19 ಜನರ ವಿರುದ್ದ ಹಾಕಲಾದ ತಪ್ಪು ಪ್ರಕರಣ ದಾಖಲೆಯನ್ನು ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಸನಾತನ ಜಾಗರಣ ಮಂಚ ಬಾಂಗ್ಲಾದೇಶದ ಚಟ್ಟೋ ಗ್ರಾಮದಲ್ಲಿ ನಿನ್ನೆ ಬೃಹತ್ ರ್ಯಾಲಿ ನಡೆಸಿತು. ನಾಳೆಯೊಳಗೆ ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳದಿದ್ದರೆ ಸರಣಿ ಪ್ರತಿಭಟನೆ ನಡೆಸುವುದಾಗಿ ಈ ವೇದಿಕೆ ಹೇಳಿದೆ. ಚಿನ್ಮಯ್ ಕೃಷ್ಣದಾಸ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹಾಗೂ ಇತರ ಅಲ್ಪಸಂಖ್ಯಾತರ ಹಕ್ಕು ಪ್ರತಿಪಾದಿಸುತ್ತಿರುವ ಸನಾತನ ಜಾಗರಣ ಮಂಚದ ವಕ್ತಾರರಾಗಿದ್ದಾರೆ. ಒಡಿಶಾದ ಸುಂದರ್ಘರ್ ಜಿಲ್ಲೆಯಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಇತರ 7 ಜನರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 3ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನವಾದ ಇಂದು ಭಾರತದ ವಿರುದ್ದ ನ್ಯೂಜಿಲೆಂಡ್ ಒಟ್ಟು 143 ರನ್ಗಳ ಮುನ್ನಡೆ ಪಡೆದಿದೆ. ದಿನದಾಟದ ಮುಕ್ತಾಯಕ್ಕೆ ನ್ಯೂಜಿಲೆಂಡ್ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 43.3 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 171 ರನ್ ಗಳಿಸಿ ಆಟವಾಡುತ್ತಿದೆ. ನ್ಯೂಜಿಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 235 ರನ್ ಗಳಿಸಿದೆ. ಇದಕ್ಕೂ ಮುನ್ನ ಭಾರತ ನಿನ್ನೆಯ 4 ವಿಕೆಟ್ ನಷ್ಟಕ್ಕೆ 86 ರನ್ಗಳಿಂದ ಆಟ ಮುಂದುವರೆಸಿ 263 ರನ್ ಗಳಿಸಿತು. ಶುಭಮನ್ ಗಿಲ್ 90, ರಿಷಭ್ ಪಂತ್ 60 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಚೀನಾ ನಡುವಿನ ಪರಸ್ಪರ ತಿಳಿವಳಿಕೆಯಂತೆ ಡೆಮ್ಚಾಕೊ ಮತ್ತು ಡೆಪ್ಸಂಗ್ ವಲಯಗಳಲ್ಲಿ ಭದ್ರತಾ ಗಸ್ತು ಪರಿಶೀಲನಾ ಕಾರ್ಯ ಆರಂಭ. ಕೆನಡಾ ಸ್ಥಾಯಿ ಸಮಿತಿಯಲ್ಲಿ ಉಪಸಚಿವ ಡೇವಿಡ್ ಮಾರಿಸನ್ ಹೇಳಿಕೆ, ಭಾರತದ ಬಲವಾದ ಪ್ರತಿಭಟನೆ. ಕಾನ್ಪುರ ಫೀಲ್ಡ್ಗನ್ ಕಾರ್ಖಾನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ. ಚಳಿಗಾಲದ ಆಗಮನ, ಚಾರ್ಧಾಮ್ ದ್ವಾರ ಮುಚ್ಚುವ ಕಾರ್ಯ ಆರಂಭ. ಮುಂಬೈ ಟೆಸ್ಟ್ ಕ್ರಿಕೆಟ್ ಭಾರತದ ವಿರುದ್ಧ ಎರಡನೇ ಇನ್ನಿಂಗ್ಸ್ನಲ್ಲಿ ನ್ಯೂಜಿಲೆಂಡ್ 143 ರನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.